ಕೇಳಿಸಿಕೊಳ್ಳುತ್ತಿರುವ ಸ್ನೇಹಿತರೆ, ಸಮಾಧಾನವು ನಿಮ್ಮೊಂದಿಗಿರಲಿ. ಆತನು ಸ್ಥಾಪನೆ ಮಾಡಿದ ನೀತಿವಂತಿಕೆಯ ಮಾರ್ಗವನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಂಡು ಅದಕ್ಕೆ ಅಧೀನರಾಗುವುದಕ್ಕೆ ಮತ್ತು ಆತನೊಂದಿಗೆ ಎಂದೆಂದಿಗೂ ನಿಜವಾದ ಸಮಾಧಾನದಲ್ಲಿರುವುದಕ್ಕೆ ಇಚ್ಛಿಸುವ ಸಮಾಧಾನಕರ್ತನಾಗಿರುವ ದೇವರ ಹೆಸರಿನಲ್ಲಿ ನಾವು ನಿಮ್ಮನ್ನು ವಂದಿಸುತ್ತೇವೆ. ನೀತಿವಂತಿಕೆಯ ಮಾರ್ಗ ಎಂಬ ನಿಮ್ಮ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವುದಕ್ಕೆ ಈ ದಿನ ನಾವು ಹಿಂತಿರುಗಿ ಬರಲು ಶಕ್ತರಾಗಿದ್ದಕ್ಕೆ ನಾವು ಸಂತೋಷವುಳ್ಳವರಾಗಿದ್ದೇವೆ. ಪರಿಶುದ್ಧ ಗ್ರಂಥವು ಹೀಗೆ ಹೇಳುತ್ತದೆ, ಹೇಡಿಗಳು ನಂಬಿಕೆ ಇಲ್ಲದವರು, ಅಸಹ್ಯವಾದದರಲ್ಲಿ ಸೇರಿದವರು, ಎಲ್ಲಾ ಸುಳ್ಳುಗಾರರು ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗಳುರಿಯುವ ಕೆರೆಯೇ. ಪ್ರಕಟಣೆ 21:8. ಆ ರಾಜ್ಯದ ಬಾಧ್ಯಸ್ಥರು ಹೊರಗೆ ಕತ್ತಲೆಗೆ ಹಾಕಲ್ಪಡುವರು, ಅಲ್ಲಿ ಗೋಳಾಟವು ಕಟಕಟನೆ ಹಲ್ಲು ಕಡಿಯೋಣವೂ ಇರುವವು. ಪಿಶಾಚನಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿಯೊಳಕ್ಕೆ ಹೋಗಿರಿ, ಇವರು ನಿತ್ಯ ಶಿಕ್ಷೆಗೂ ನೀತಿವಂತರು ನಿತ್ಯ ಜೀವಕ್ಕೂ ಹೋಗುವರು. ಮತ್ತಾಯ 8:12, 25:41-46. ನರಕ, ಇದರ ಕುರಿತು ಮಾತಾಡುವುದಕ್ಕೆ ಯಾರೊಬ್ಬರೂ ಇಷ್ಟಪಡುವುದಿಲ್ಲ, ಇದರ ಕುರಿತು ಆಲೋಚಿಸುವುದಕ್ಕೆ ನಮಗೂ ಸಹ ಇಷ್ಟವಿಲ್ಲ. ಆದಾಗ್ಯೂ ಈ ದಿನ ನರಕ ಎಂಬ ವಿಷಯವನ್ನು ಅಧ್ಯಯನ ಮಾಡುವುದಕ್ಕೆ ನಾವು ಏರ್ಪಾಟು ಮಾಡಿಕೊಂಡಿದ್ದೇವೆ, ಯಾಕೆಂದರೆ ಇದರ ಕುರಿತು ದೇವರು ಹೆಚ್ಚಾಗಿ ಹೇಳಿದ್ದಾನೆ. ಪರಿಶುದ್ಧ ವಾಕ್ಯಗಳಲ್ಲಿ ದೇವರು ನೂರಾರು ಎಚ್ಚರಿಕೆಗಳನ್ನು ಕೊಟ್ಟಿದ್ದಾನೆ. ಅದರಿಂದ ಜನರು ಅಲ್ಲಿಗೆ ಹೋಗುವುದಕ್ಕೆ ಸಾಧ್ಯವಾಗುವುದಿಲ್ಲ. ಈ ದಿನದ ಮತ್ತು ಮುಂದಿನ ಪಾಠಗಳಲ್ಲಿ ಪರಲೋಕ ಮತ್ತು ನರಕದ ಕುರಿತಾಗಿ ವಾಕ್ಯಗಳು ಏನು ಬೋಧಿಸುತ್ತವೆಯೋ ಅದನ್ನು ಮತ್ತು ನಾವು ಪರಲೋಕಕ್ಕೆ ಹೋಗುತ್ತೇವೆ ಮತ್ತು ನರಕಕ್ಕೆ ಕಳುಹಿಸಲ್ಪಡುವುದಿಲ್ಲ ಎನ್ನುವ ನಿಶ್ಚಿತತೆಯು ನಮಗೆ ಹೇಗೆ ಸಾಧ್ಯ ಎಂಬುದನ್ನು ಕಲಿತುಕೊಳ್ಳುವುದಕ್ಕೆ ನಾವು ಯೋಜನೆ ಮಾಡಿಕೊಂಡಿದ್ದೇವೆ. ಇಲ್ಲಿಂದ ಮುಂದೆ ಏನು ಸಂಭವಿಸುತ್ತದೆ ಅಥವಾ ಅವರು ನಿತ್ಯತ್ವವನ್ನು ಎಲ್ಲಿ ಕಳೆಯುತ್ತಾರೆ ಎನ್ನುವುದು ಯಾರೊಬ್ಬರಿಗೂ ತಿಳಿದಿಲ್ಲ ಎಂಬುದಾಗಿ ಅನೇಕ ಜನರು ಅಂದುಕೊಳ್ಳುತ್ತಾರೆ. ಅವರು ಹಾಗೆ ಅಂದುಕೊಳ್ಳುವುದು ಯಾಕೆಂದರೆ ದೇವರು ಸ್ಥಾಪಿಸಿರುವ ರಕ್ಷಣೆಯನ್ನು ಇಲ್ಲವೇ ಒಂದು ಸಂದೇಹವಿಲ್ಲದ ಭರವಸೆಯನ್ನು ಕೊಡುವಂತಹ ದೇವರ ಅದ್ಭುತವಾದ ವಾಗ್ದಾನಗಳನ್ನು ಅವರು ತಿಳಿದುಕೊಂಡಿಲ್ಲ. ನಾವು ಪರಲೋಕಕ್ಕೆ ಹೋಗುತ್ತೇವೆ ಎನ್ನುವುದು ಖಂಡಿತ ಎಂದು ನಾವು ಹೇಗೆ ತಿಳಿದುಕೊಳ್ಳಬಹುದೆಂದು ದೇವರ ವಾಕ್ಯ ನಮಗೆ ಹೇಳುತ್ತದೋ? ಖಂಡಿತವಾಗಿಯೂ. ದೇವರ ವಾಕ್ಯ ಹೀಗೆ ಹೇಳುತ್ತದೆ, ದೇವರ ಮಗನ ಹೆಸರಿನಲ್ಲಿ ನಂಬಿಕೆ ಇಟ್ಟವರಾದ ನಿಮ್ಮಲ್ಲಿ ನಿತ್ಯ ಜೀವ ಉಂಟೆಂದು ನಿಮಗೆ ಗೊತ್ತಾಗುವಂತೆ ಈ ಮಾತುಗಳನ್ನು ಬರೆದಿದ್ದೇನೆ. 1 ಯೋಹಾನ 5:13. ಕೇಳಿಸಿಕೊಳ್ಳುತ್ತಿರುವ ಸ್ನೇಹಿತರೆ, ದೇವರ ವಾಕ್ಯವು ಘೋಷಿಸಿರುವ ನಿತ್ಯ ಜೀವವನ್ನು ನೀವು ಹೊಂದಿದ್ದಿ ಎಂಬುದು ನಿನಗೆ ಗೊತ್ತಾ? ನೀನು ಸತ್ತು ಹೋಗುವ ದಿನದಂದು ನಿನ್ನ ಆತ್ಮ ಎಲ್ಲಿಗೆ ಹೋಗುತ್ತದೆ ಎಂದು ನಿನಗೆ ಗೊತ್ತಾ? ನೀನು ಪರಲೋಕವನ್ನು ಪ್ರವೇಶಿಸುತ್ತಿ ಮತ್ತು ನರಕಕ್ಕೆ ಕಳುಹಿಸಲ್ಪಡುವುದಿಲ್ಲ ಎನ್ನುವುದು ನಿನಗೆ ನಿಶ್ಚಿತತೆವಿದೆಯಾ? ಒಂದು ವೇಳೆ ನಿನಗೆ ಆ ಭರವಸೆ ಇಲ್ಲದಿದ್ದರೆ ಈ ದಿನದ ನಮ್ಮ ಪಾಠವು ನಿನಗೆ ಒಂದು ದೊಡ್ಡ ಆಸಕ್ತಿಯುಳ್ಳದಾಗಿರುತ್ತದೆ. ನಾವು ಸುವಾರ್ತೆಯಲ್ಲಿ ನೋಡಿದ ಹಾಗೆ ರಕ್ಷಕನಾದ ಯೇಸು ಭೂಲೋಕದಲ್ಲಿದ್ದಾಗ ಆತನು ಆಗಾಗ್ಗೆ ಪರಲೋಕ ಎಂದು ಕರೆಯಲ್ಪಡುವ ಸ್ಥಳ ಮತ್ತು ನರಕ ಎಂದು ಕರೆಯಲ್ಪಡುವ ಸ್ಥಳದ ಕುರಿತು ಜನರಿಗೆ ಬೋಧಿಸುತ್ತಿದ್ದನು. ಹೀಗಿದ್ದರೂ ಏಸು ಪರಲೋಕಕ್ಕಿಂತಲೂ ನರಕದ ಕುರಿತಾಗಿಯೇ ಹೆಚ್ಚು ಬೋಧಿಸಿದನು, ಯಾಕೆಂದರೆ ನರಕದ ಭಯಂಕರವಾದ ಶಿಕ್ಷೆಯ ಕುರಿತು ಆತನಿಗೆ ಗೊತ್ತಿತ್ತು ಮತ್ತು ಯಾರೊಬ್ಬರೂ ಅಲ್ಲಿಗೆ ಹೋಗುವುದನ್ನು ಆತನು ಇಷ್ಟಪಡುತ್ತಿರಲಿಲ್ಲ. ಹಾಗಾದರೆ ಈಗ ಸುವಾರ್ತೆಗೆ ನಾವು ಹಿಂತಿರುಗೋಣ ಮತ್ತು ನರಕದ ಕುರಿತಾಗಿ ಏಸು ಜನರ ಗುಂಪಿಗೆ ಹೇಗೆ ಬೋಧಿಸಿದನೆಂಬುದನ್ನು ಕೇಳಿಸಿಕೊಳ್ಳೋಣ. ಸತ್ತುಹೋದ ಇಬ್ಬರು ವ್ಯಕ್ತಿಗಳ ಕುರಿತಾದ ಈ ನಿಜವಾದ ಕಥೆಯನ್ನು ಕೇಳಿರಿ. ಲೂಕನ ಸುವಾರ್ತೆಯ 16:16 ಯೇಸು ಜನರಿಗೆ ಮಾತಾಡುತ್ತಾ ಹೀಗೆ ಹೇಳುತ್ತಿದ್ದಾನೆ, ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿದ್ದನು. ಅವನು ಸಕಲಾತಿ ನಯವಾದ ನಾರುಮಡಿ ಮುಂತಾದ ವಸ್ತ್ರಗಳನ್ನು ಧರಿಸಿಕೊಂಡು ಪ್ರತಿದಿನವೂ ವೈಭವದೊಡನೆ ಸುಖ ಸಂತೋಷ ಪಡುತ್ತಿದ್ದನು. ಅವನ ಮನೆ ಬಾಗಿಲಿನಲ್ಲಿ ಲಾಜರನೆಂಬ ಒಬ್ಬ ಭಿಕ್ಷುಗಾರನು ಬಿದ್ದುಕೊಂಡಿದ್ದನು. ಇವನು ಮೈತುಂಬಾ ಹುಣ್ಣಿದ್ದವನು, ಐಶ್ವರ್ಯವಂತನ ಮೇಜಿನಿಂದ ಬಿದ್ದ ಎಂಜಲನ್ನು ತಿಂದು ಹಸಿವು ತೀರಿಸಿಕೊಳ್ಳಬೇಕೆಂದಿದ್ದನು. ಇಷ್ಟು ಮಾತ್ರವಲ್ಲದೆ ನಾಯಿಗಳು ಸಹ ಬಂದು ಅವನ ಹುಣ್ಣುಗಳನ್ನು ನೆಕ್ಕುತ್ತಿದ್ದವು. ಹೀಗಿರುವಲ್ಲಿ ಸ್ವಲ್ಪ ಕಾಲದ ಮೇಲೆ ಆ ಭಿಕ್ಷುಗಾರನು ಸತ್ತನು. ದೇವದೂತರು ಅವನನ್ನು ತೆಗೆದುಕೊಂಡು ಹೋಗಿ ಅಬ್ರಹಾಮನ ಎದೆಗೆ ಒರಗಿಸಿದರು. ಆ ಐಶ್ವರ್ಯವಂತನು ಕೂಡ ಸತ್ತನು. ಅವನಿಗೆ ಉತ್ತರ ಕ್ರಿಯೆಗಳು ಆದವು. ಅವನು ಪಾತಾಳದೊಳಗೆ ಯಾತನೆ ಪಡುತ್ತಾ ಇರುವಲ್ಲಿ ಕಣ್ಣೆತ್ತಿ ದೂರದಿಂದ ಅಬ್ರಹಾಮನನ್ನು ಇವನ ಎದೆಗೆ ಒರಗಿಕೊಂಡಿದ್ದ ಲಾಜರನನ್ನು ನೋಡಿದನು. ಇಲ್ಲಿಗೆ ನಿಲ್ಲಿಸೋಣ. ಐಶ್ವರ್ಯವಂತನಿಗೂ ಮತ್ತು ಭಿಕ್ಷೆಗಾರನಾದ ಲಾಜರಿನಿಗೂ ಏನಾಯಿತೆಂಬುದು ನಿಮಗೆ ಅರ್ಥವಾಯಿತಾ? ಭಿಕ್ಷೆಗಾರನು ಸತ್ತ ನಂತರ ಎಲ್ಲಿಗೆ ಹೋದನು? ತಕ್ಷಣವೇ ಅವನ ಆತ್ಮವು ಬಹಳ ಹಿಂದೆಯೇ ದೇವರ ಪ್ರವಾದಿಯಾದ ಅಬ್ರಹಾಮನು ಇದ್ದಂತಹ ದೇವರ ಸನ್ನಿಧಿಯಲ್ಲಿ ಪರಲೋಕದಲ್ಲಿತ್ತು. ಮತ್ತು ಐಶ್ವರ್ಯವಂತನು ಅವನು ಎಲ್ಲಿ ಹೋದನು? ತಕ್ಷಣವೇ ಅವನ ಆತ್ಮವು ಅವನು ಯಾತನೆ ಪಡುತ್ತಿದ್ದ ನರಕದಲ್ಲಿತ್ತು. ಭಿಕ್ಷುಗಾರನಾಗಿದ್ದ ಲಾಜರನು ಯಾಕೆ ಪರಲೋಕಕ್ಕೆ ಹೋದನು ಮತ್ತು ಐಶ್ವರ್ಯವಂತನ ಮನುಷ್ಯನು ಯಾಕೆ ನರಕಕ್ಕೆ ಹೋದನು? ಮೊದಲನೆಯದಾಗಿ ತಿಳಿದುಕೊಳ್ಳಬೇಕಾದದ್ದೇನೆಂದರೆ, ಬಡವರಾಗಿದ್ದರೆ ನೀವು ರಕ್ಷಿಸಲ್ಪಡುತ್ತೀರಿ ಮತ್ತು ದೊಡ್ಡದಾದ ಸಂಪತ್ತುಗಳನ್ನು ಹೊಂದಿದ್ದರೆ ನೀವು ನಾಶವಾಗುತ್ತೀರಿ ಎಂದು ಅರ್ಥವಲ್ಲ. ಬಡ ಮನುಷ್ಯನಾದ ಲಾಜರನು ಪ್ರವಾದಿಗಳ ಬರಹಗಳಲ್ಲಿ ದೇವರು ಪ್ರಕಟಿಸಿದ್ದ ರಕ್ಷಣೆಯ ಮಾರ್ಗಕ್ಕೆ ಗಮನ ಕೊಟ್ಟನು. ಆದ್ದರಿಂದ ಅವನು ಪರಲೋಕಕ್ಕೆ ಹೋದನು. ಹಾಗೆಯೇ ಐಶ್ವರ್ಯವಂತ ಮನುಷ್ಯನು ದೇವರ ವಾಕ್ಯವನ್ನು ಅಲಕ್ಷಿಸಿದನು. ಈ ದಿನದಲ್ಲಿ ಹೊರತೋರಿಕೆಯ ಅನೇಕ ಧಾರ್ಮಿಕ ವ್ಯಕ್ತಿಗಳ ಹಾಗೆ ಆ ಐಶ್ವರ್ಯವಂತನಿದ್ದನು. ದೇವರು ಒಬ್ಬನೇ ಮತ್ತು ಪ್ರವಾದಿಗಳ ಬರವಣಿಗೆಗಳು ಅಸ್ತಿತ್ವದಲ್ಲಿವೆ ಎಂಬುದು ಅವರಿಗೆ ಗೊತ್ತಿತ್ತು. ಆದರೆ ಅವರು ನರಕದ ದಾರಿಯಲ್ಲಿರುತ್ತಾರೆ, ಯಾಕೆಂದರೆ ವಾಕ್ಯಗಳಲ್ಲಿ ದೇವರ ಪ್ರವಾದಿಗಳೆಲ್ಲರೂ ಸಾಕ್ಷಿ ಕೊಟ್ಟಿರುವಂತಹ ರಕ್ಷಣೆಯ ಮಾರ್ಗವನ್ನು ಅವರು ಎಂದಿಗೂ ನಂಬಿರುವುದಿಲ್ಲ. ನಮ್ಮ ಆತ್ಮಗಳನ್ನು ರಕ್ಷಿಸುವಂತಹ ಸತ್ಯದ ವಾಕ್ಯಕ್ಕೆ ಕಿವಿಗೊಡುವುದಕ್ಕಿಂತಲೂ ನಮ್ಮ ಕಥೆಯಲ್ಲಿನ ಐಶ್ವರ್ಯವಂತ ಮನುಷ್ಯನ ಹಾಗೆ ಒಳ್ಳೆಯ ಸಮಯವನ್ನು ಮತ್ತು ಐಶ್ವರ್ಯವನ್ನು ಹೊಂದುವುದೇ ಅವರಿಗೆ ಹೆಚ್ಚು ಪ್ರಾಮುಖ್ಯವಾದುದಾಗಿರುತ್ತದೆ. ಈಗ ಕಥೆಯನ್ನು ಮುಂದುವರಿಸೋಣ. ಮತ್ತು ಪರದಯಸ್ಸಿನಲ್ಲಿದ್ದ ಪ್ರವಾದಿಯಾದ ಅಬ್ರಹಾಮನೊಂದಿಗೆ ಸಂಕ್ಷಿಪ್ತವಾಗಿ ಸಂಭಾಷಿಸುವುದಕ್ಕೆ ನರಕದಲ್ಲಿರುವ ಐಶ್ವರ್ಯವಂತ ಮನುಷ್ಯನಿಗೆ ದೇವರು ಹೇಗೆ ಅನುಮತಿಸಿದನೆಂಬುದನ್ನು ಕೇಳಿಸಿಕೊಳ್ಳೋಣ. ಕರ್ತನಾದ ಯೇಸು ಕಥೆಯನ್ನು ಮುಂದುವರಿಸುತ್ತಾ ಹೀಗೆ ಹೇಳಿದನು, ಅವನು ಪಾತಾಳದೊಳಗೆ ಯಾತನೆ ಪಡುತ್ತಾ ಇರುವಲ್ಲಿ ಕಣ್ಣೆತ್ತಿ ದೂರದಿಂದ ಅಬ್ರಹಾಮನನ್ನು ಅವನ ಎದೆಗೆ ಒರಗಿಕೊಂಡಿದ್ದ ಲಾಜರನನ್ನು ನೋಡಿ, ತಂದೆಯೇ ಅಬ್ರಹಾಮನೇ, ನನ್ನ ಮೇಲೆ ದಯವಿಟ್ಟು ಲಾಜರನನ್ನು ಕಳುಹಿಸು. ಅವನು ತನ್ನ ತುದಿ ಬೆರಳನ್ನು ನೀರಿನಲ್ಲಿ ಅದ್ದಿ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಲಿ. ಈ ಉರಿಯಲ್ಲಿ ಸಂಕಟ ಪಡುತ್ತಿದ್ದೇನೆ ಎಂದು ಕೂಗಿ ಹೇಳಿದನು. ಆದರೆ ಅಬ್ರಹಾಮನು, ಕಂದ, ನೀನು ಆಶಿಸಿದ ಸುಖವನ್ನು ನಿನ್ನ ಜೀವಮಾನದಲ್ಲಿ ಹೊಂದಿದಿ, ಹಾಗೆಯೇ ಲಾಜರನು ಕಷ್ಟವನ್ನು ಹೊಂದಿದನು ಎಂಬುದನ್ನು ನೆನಪಿಗೆ ತಂದುಕೋ. ಈಗಲಾದರೂ ಇಲ್ಲಿ ಅವನಿಗೆ ಸಮಾಧಾನ, ಆದರೆ ನಿನಗೆ ಸಂಕಟ. ಇದು ಮಾತ್ರವಲ್ಲದೆ ನಮಗೂ ನಿಮಗೂ ನಡುವೆ ದೊಡ್ಡದೊಂದು ಡೋಂಗರ ಸ್ಥಾಪಿಸಿದೆ. ಆದ ಕಾರಣ ಈ ಕಡೆಯಿಂದ ನಿಮ್ಮ ಬಳಿಗೆ ಹೋಗಬೇಕೆಂದಿರುವವರು ಹೋಗಲಾರರು, ಮತ್ತು ಆ ಕಡೆಯಿಂದ ನಮ್ಮ ಬಳಿಗೆ ಯಾರೂ ದಾಟುವುದಕ್ಕಾಗುವುದಿಲ್ಲ ಅಂದನು. ಆಗ ಅವನು, ಅಪ್ಪ, ಹಾಗಾದರೆ ಲಾಜರನನ್ನು ನನ್ನ ತಂದೆಯ ಮನೆಗೆ ಕಳುಹಿಸಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ನನಗೆ 5 ಜನ ಅಣ್ಣ ತಮ್ಮಂದಿರಿದ್ದಾರೆ, ಅವರೂ ಸಹ ಈ ಸ್ಥಳಕ್ಕೆ ಬಂದಾರು, ಬಾರದಂತೆ ಅವನು ತಾನು ಕಂಡದ್ದನ್ನು ಅವರಿಗೆ ಚೆನ್ನಾಗಿ ಹೇಳಲಿ ಅಂದನು. ಆದರೆ ಅಬ್ರಹಾಮನು, ಮೋಶೆಯ ಧರ್ಮಶಾಸ್ತ್ರವೂ ಪ್ರವಾದಿಗಳ ಗ್ರಂಥಗಳೂ ಅವರಲ್ಲಿ ಅವೇ, ಅವುಗಳನ್ನು ಕೇಳಲಿ ಅಂದನು. ಅವನು, ತಂದೆಯೇ ಅಬ್ರಹಾಮನೇ, ಹಾಗಲ್ಲ, ಸತ್ತವರ ಕಡೆಯಿಂದ ಒಬ್ಬನು ಅವರ ಬಳಿಗೆ ಹೋದರೆ ಅವರು ದೇವರ ಕಡೆಗೆ ತಿರುಗಿಕೊಳ್ಳುವರು ಅಂದನು. ಅಬ್ರಹಾಮನು ಅವನಿಗೆ, ಅವರು ಮೋಶೆಯ ಮಾತನ್ನು ಪ್ರವಾದಿಗಳ ಮಾತನ್ನು ಕೇಳದಿದ್ದರೆ ಸತ್ತು ಹೋಗಿದ್ದವನೊಬ್ಬನು ಜೀವಿತನಾಗಿ ಎದ್ದರೂ ಅವರು ಒಪ್ಪುವುದಿಲ್ಲ ಎಂದು ಹೇಳಿದನು. ಇಲ್ಲಿಗೆ ಐಶ್ವರ್ಯವಂತ ಮತ್ತು ಲಾಜರನ ಕಥೆಯು ಮುಗಿಯುತ್ತದೆ. ನಿಜವಾಗಿಯೂ ನರಕ ಎಂದು ಕರೆಯಲ್ಪಡುವ ಸ್ಥಳವು ಒಂದು ಭಯಂಕರವಾದ ಸ್ಥಳವಾಗಿದ್ದು ಅಲ್ಲಿ ಕನಿಕರವಿಲ್ಲ. ನರಕದಲ್ಲಿ ಐಶ್ವರ್ಯವಂತನು ಯಾತನೆಯಲ್ಲಿದ್ದನು ಮತ್ತು ಯಾರೂ ಅವನಿಗೆ ಒಂದು ಹನಿ ನೀರನ್ನು ಕೊಟ್ಟು ಅವನ ಸಂಕಟವನ್ನು ಬಿಡಿಸುವುದಕ್ಕೆ ಸಾಧ್ಯವಿರಲಿಲ್ಲ. ಇದಕ್ಕಿಂತಲೂ ಘೋರವಾದದ್ದೇನೆಂದರೆ, ಅದೇ ಐಶ್ವರ್ಯವಂತನು ಈ ದಿನದಲ್ಲಿ ಇನ್ನೂ ಅಲ್ಲೇ ಇದ್ದಾನೆ. ಅವನ ಶರೀರ ಮತ್ತು ಆತ್ಮ ಎರಡು ಬೆಂಕಿಯ ಕೆರೆ ಎಂದು ಕರೆಯಲ್ಪಡುವ ಜಾಗದೊಳಕ್ಕೆ ಎಸೆಯಲ್ಪಟ್ಟಾಗ ಅವನು ನರಕದಲ್ಲಿದ್ದು ನ್ಯಾಯ ತೀರ್ಪಿನ ದಿನಕ್ಕಾಗಿ ಕಾಯುತ್ತಿದ್ದಾನೆ. ಮೆಸ್ಸಿಯನಾದ ಯೇಸುವಿನ ಶುಭ ಸಂದೇಶವಾಗಿರುವ ಪ್ರವಾದಿಗಳ ಸಂದೇಶಕ್ಕೆ ವಿಧೇಯರಾಗುವುದನ್ನು ತಿರಸ್ಕರಿಸುವ ಪ್ರತಿಯೊಬ್ಬರೊಂದಿಗೆ ಅವನು ಎಂದೆಂದಿಗೂ ಅಲ್ಲಿರುತ್ತಾನೆ. ಅದಕ್ಕಾಗಿಯೇ ವಾಕ್ಯವು ಹೀಗೆ ಹೇಳುತ್ತದೆ, ಯಾವನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿದ್ದಾಗಿ ಕಾಣಿಸಲಿಲ್ಲವೋ ಅವನು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟನು. ಬೆಂಕಿಯಿಂದಲೂ ಗಂಧಕದಿಂದಲೂ ಯಾತನೆ ಪಡುವರು. ಇಂಥವರ ಯಾತನೆಯ ಹೊಗೆಯು ಯುಗ ಯುಗಾಂತರಗಳಲ್ಲಿಯೂ ಏರುತ್ತಾ ಹೋಗುತ್ತಾ ಇದೆ. ಅಲ್ಲಿ ಹಗಲಿರುಳು ಉಪಶಮನವಿರುವುದಿಲ್ಲ. ಇದರ ಕುರಿತು ಆಲೋಚಿಸಿರಿ. ದೇವರು ಸ್ಥಾಪಿಸಿರುವ ರಕ್ಷಣೆಯ ನೀತಿಯ ಮಾರ್ಗವನ್ನು ಅಲಕ್ಷ್ಯ ಮಾಡುವ ಪ್ರತಿಯೊಬ್ಬರೂ ನರಕಕ್ಕೆ ಹೋಗುತ್ತಾರೆ. ಅಸ್ತಿತ್ವದಲ್ಲಿರುವುದಕ್ಕೆ ವಿರಮಿಸುವುದು ಎಂದಿಗೂ ಇಲ್ಲ, ಹೊರಬರುವುದು ಎಂದಿಗೂ ಇಲ್ಲ, ಮತ್ತು ಆ ಬೆಂಕಿಯು ಎಂದಿಗೂ ಆರಿ ಹೋಗುವುದಿಲ್ಲ. ಎಂದಿಗೂ ಇಲ್ಲ, ಎಂದಿಗೂ ಇಲ್ಲ, ಎಂದಿಗೂ ಇಲ್ಲ. ಪಾಪಿಗಳು ನರಕದಲ್ಲಿ ಸ್ವಲ್ಪ ಕಾಲ ಸಂಕಟಪಟ್ಟ ನಂತರ ಅವರು ಅಲ್ಲಿಂದ ಹೊರಬಂದು ಪರಲೋಕಕ್ಕೆ ಹೋಗುತ್ತಾರೆ ಎಂದು ಕೆಲವರು ಅಂದುಕೊಳ್ಳುತ್ತಾರೆ. ಆದರೆ ನರಕವನ್ನು ನಿತ್ಯವಾದ ಶಿಕ್ಷೆ ಎಂದು ವಿವರಿಸಿರುವ ದೇವರ ವಾಕ್ಯದೊಂದಿಗೆ ಆ ಕಲ್ಪನೆಯು ಹೊಂದಿಕೆಯಾಗುವುದಿಲ್ಲ. ಪರಿಣಾಮವಾಗಿ ಸತ್ತವರಿಗಾಗಿ ಪ್ರಾರ್ಥನೆಗಳು ಪ್ರವಾದಿಗಳ ಬರಹಗಳಲ್ಲಿಲ್ಲ. ಸತ್ತವರಿಗಾಗಿ ಪ್ರಾರ್ಥಿಸುವುದು ಏಕೈಕವಾಗಿ ಮನುಷ್ಯನ ಸಂಪ್ರದಾಯಗಳಿಂದ ಬಂದಿರುವಂತದ್ದಾಗಿದೆ. ಆದರೆ ದೇವರ ವಾಕ್ಯದಲ್ಲಿ ಅಲ್ಲ. ಒಂದೇ ಸಾರಿ ಸಾಯುವುದು ಆದರೆ ದೇವರ ವಾಕ್ಯದಿಂದ ಅಲ್ಲ. ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು ಮನುಷ್ಯನಿಗೆ ನೇಮಕವಾಗಿದೆ. ಹಿಬ್ರಿಯ 9:27 ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ. ಸತ್ತವರಿಗಾಗಿ ಪ್ರಾರ್ಥಿಸುವುದು ನರಕದಲ್ಲಿರುವವರ ಸಂಕಟವನ್ನು ಬಿಡಿಸುವುದಿಲ್ಲ, ಇಲ್ಲವೇ ಅವರನ್ನು ನ್ಯಾಯ ತೀರ್ಪಿನ ದಿನದಂದು ಕಾಪಾಡುವುದಿಲ್ಲ. ಪರಲೋಕದಲ್ಲಿರುವವರಿಗೆ ಸಂಬಂಧಿಸಿದಂತೆ ಅವರಿಗೆ ನಮ್ಮ ಪ್ರಾರ್ಥನೆಗಳ ಅವಶ್ಯಕತೆ ಇಲ್ಲ, ಯಾಕೆಂದರೆ ಅವರು ದೇವರ ಸನ್ನಿಧಿಯಲ್ಲಿ ಸಂಪೂರ್ಣ ಅತ್ಯಾನಂದದಲ್ಲಿರುತ್ತಾರೆ. ಜೊತೆ ಕೇಳುಗರೆ, ಖಾಲಿಯಾದ ಶಬ್ದಗಳಿಂದ ನಿಮ್ಮನ್ನು ಮೋಸಗೊಳಿಸುವುದಕ್ಕೆ ಯಾರಿಗೂ ಅವಕಾಶ ಕೊಡಬೇಡಿರಿ. ಕೆಲವರು ಆಹಾ, ದೇವರು ಒಳ್ಳೆಯವನು, ಆತನು ತನ್ನ ಸೇವಕರುಗಳನ್ನು ಸೃಷ್ಟಿ ಮಾಡಿ ನಂತರ ಅವರನ್ನು ಸುಟ್ಟು ಹಾಕುವುದಿಲ್ಲ, ಆತನಿಗೆ ನಮ್ಮೆಲ್ಲರ ಮೇಲೆ ಕನಿಕರವಿದೆ ಮತ್ತು ನಮ್ಮನ್ನು ಪರಲೋಕಕ್ಕೆ ಬರಮಾಡಿಕೊಳ್ಳುತ್ತಾನೆ ಎಂದು ಹೇಳ್ತಾರೆ. ಈ ರೀತಿಯಲ್ಲಿ ಮಾತನಾಡುವಂತವರು ತಮ್ಮ ಆಲೋಚನೆಗಳನ್ನು ದೇವರ ವಾಕ್ಯದ ಮೇಲೆ ಆಧಾರ ಮಾಡಿರುವುದಿಲ್ಲ. ಅವರು ದೇವರು ಸ್ಥಾಪಿಸಿರುವ ರಕ್ಷಣೆಯ ಮಾರ್ಗವನ್ನು ಮೊಂಡುತನದಿಂದ ಅಲಕ್ಷಿಸಿ ತಮ್ಮ ಮನಸಾಕ್ಷಿಯನ್ನು ಸಮಾಧಾನಪಡಿಸುವುದಕ್ಕೆ ಮಾತ್ರ ಹೀಗೆ ಹೇಳುತ್ತಾರೆ. ಅವರು ತಮ್ಮ ತಪ್ಪಾದ ಕಲ್ಪನೆಗಳನ್ನು ಬದಲಾಯಿಸಿಕೊಂಡು ದೇವರ ಕಡೆಗೆ ತಿರುಗಿಕೊಂಡು ಯೇಸುಕ್ರಿಸ್ತನ ಮೂಲಕ ನೀತಿಯ ಮಾರ್ಗವನ್ನು ನಂಬದಿದ್ದರೆ ನಿಜವಾಗಿಯೂ ನಾವು ನರಕದಲ್ಲಿದ್ದೇವೆಂಬುದು ಒಂದು ದಿನ ಅವರಿಗೆ ಗೊತ್ತಾಗ್ತದೆ. ಆದರೆ ಆಗ ಪಶ್ಚಾತ್ತಾಪ ಪಡುವುದಕ್ಕೆ ತುಂಬಾ ತಡವಾಗಿರುತ್ತದೆ. ಆ ಐಶ್ವರ್ಯವಂತನು ಅಬ್ರಹಾಮನಿಗೆ ಏನು ಕೇಳಿದನೆಂಬುದನ್ನು ನೀವು ಕೇಳಿಸಿಕೊಂಡಿರ? ತನ್ನ ಮನೆಯಲ್ಲಿರುವ ತನ್ನ 5 ಸಹೋದರರು ಸಹ ಈ ಯಾತನೆಯ ಸ್ಥಳಕ್ಕೆ ಬರಬಾರದು. ಆದ್ದರಿಂದ ಅವರನ್ನು ಎಚ್ಚರಿಸುವುದಕ್ಕೆ ಲಾಜರನನ್ನು ತನ್ನ ತಂದೆಯ ಮನೆಗೆ ಕಳುಹಿಸಿಕೊಡು ಎಂದು ಕೇಳಿದನು. ಅಬ್ರಹಾಮನು ಅವನಿಗೆ ಹೀಗೆ ಉತ್ತರಿಸಿದನು. ಅವನು, ಮೋಶೆಯ ಧರ್ಮಶಾಸ್ತ್ರವು ಪ್ರವಾದಿಗಳ ಗ್ರಂಥಗಳು ಅವರಲ್ಲಿ ಅವೇ, ಅವುಗಳನ್ನು ಕೇಳಲಿ ಅಂದನು. ಆದರೆ ಐಶ್ವರ್ಯವಂತನು, ತಂದೆಯೇ ಅಬ್ರಹಾಮನೇ, ಹಾಗಲ್ಲ. ಸತ್ತವರ ಕಡೆಯಿಂದ ಒಬ್ಬನು ಅವರ ಬಳಿಗೆ ಹೋದರೆ ಅವರು ದೇವರ ಕಡೆಗೆ ತಿರುಗಿಕೊಳ್ಳುವರು ಅಂದನು. ಅಬ್ರಹಾಮನು ಅವನಿಗೆ, ಅವರು ಮೋಶೆಯ ಮಾತನ್ನು ಪ್ರವಾದಿಗಳ ಮಾತನ್ನು ಕೇಳದಿದ್ದರೆ ಸತ್ತು ಹೋಗಿದ್ದವನೊಬ್ಬನು ಜೀವಿತನಾಗಿ ಎದ್ದರೂ ಅವರು ಒಪ್ಪುವುದಿಲ್ಲ ಎಂದು ಹೇಳಿದನು. ಕೇಳಿಸಿಕೊಳ್ಳುತ್ತಿರುವ ಸ್ನೇಹಿತರೆ, ನರಕದಿಂದ ನಿಮ್ಮನ್ನು ತಪ್ಪಿಸುವಂತಹ ದೇವರ ಪ್ರವಾದಿಗಳ ಶುಭ ಸಂದೇಶಗಳನ್ನು ನೀವು ತಿಳಿದುಕೊಂಡಿದ್ದೀರಾ? ನೀತಿವಂತಿಕೆಯ ಮಾರ್ಗ ಎಂಬ ನಿಮ್ಮ ಕಾರ್ಯಕ್ರಮದಲ್ಲಿ ನೀವು ಕೇಳಿಸಿಕೊಳ್ಳುತ್ತಿರುವ ಸಂದೇಶವೇ ಆ ಶುಭ ಸಂದೇಶವಾಗಿದೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ನಿಮ್ಮ ಪಾಪಗಳಿಗಾಗಿ ದಂಡ ಕೊಡುವುದಕ್ಕೆ ಶಿಲುಬೆಯ ಮೇಲೆ ಮರಣ ಹೊಂದಿ ಮೂರನೇ ದಿನದಲ್ಲಿ ಸತ್ತವರೊಳಗಿಂದ ಎಬ್ಬಿಸಲ್ಪಡುವುದಕ್ಕೆ ದೇವರು ಕಳುಹಿಸಿಕೊಟ್ಟ ಪರಿಶುದ್ಧ ವಿಮೋಚಕನ ಕುರಿತಾದ ಶುಭ ಸಂದೇಶವೇ ಪ್ರವಾದಿಗಳ ಶುಭ ಸಂದೇಶವಾಗಿದೆ ಎಂಬುದನ್ನು ನಾವು ನೋಡಿದ್ದೇವೆ. ಆತನು ನಿಮ್ಮ ಪಾಪಗಳಿಗಾಗಿ ಮರಣ ಹೊಂದಿದನೆಂಬುದನ್ನು ನೀವು ನಿಮ್ಮ ಹೃದಯದಲ್ಲಿ ನಂಬುವುದಾದರೆ ನೀವು ನರಕಕ್ಕೆ ಹೋಗುವುದಿಲ್ಲ. ಅದೇ ಶುಭ ಸಂದೇಶವು ದೇವರ ನೀತಿಯ ನ್ಯಾಯ ತೀರ್ಪಿನಿಂದ ನಿಮ್ಮನ್ನು ರಕ್ಷಿಸುವಂತದ್ದಾಗಿದೆ. ನಾವು ನಮ್ಮ ಮೊದಲನೆಯ ಪಾಠದಲ್ಲಿ ಕಂಡುಕೊಂಡಂತೆ ದೇವರು ಮನುಷ್ಯನಿಗಾಗಿ ನರಕವನ್ನು ಸೃಷ್ಟಿಸಲಿಲ್ಲ, ಆದರೆ ಸೈತಾನನಿಗೂ ಮತ್ತು ಅವನ ದೂತರಿಗೂ ಇದನ್ನು ಸೃಷ್ಟಿಸಿದನು. ಹೀಗಿದ್ದರೂ ನರಕಕ್ಕೆ ನಡೆಸುವಂತಹ ವಿಶಾಲವಾದ ದಾರಿಯ ಮೇಲೆ ಸೈತಾನನ ರಾಜ್ಯದಲ್ಲಿ ದೇವರಿಂದ ದೂರವಾಗಿ ನಾವೆಲ್ಲರೂ ಹುಟ್ಟುವುದಕ್ಕೆ ನಮ್ಮ ಪೂರ್ವಿಕನಾದ ಆದಾಮನ ಪಾಪವು ಕಾರಣವಾಯಿತು. ಪಾಪದ ಸಂಬಳವು ಮರಣ ಮತ್ತು ನಿತ್ಯವಾದ ನರಕವಾಗಿರುವ ನಿಮಿತ್ತ ದೇವರು ನಮಗಾಗಿ ಒಂದು ಪರಿಹಾರವನ್ನು ಒದಗಿಸದೆ ಹೋಗಿದ್ದರೆ ಖಂಡಿತವಾಗಿಯೂ ನಮ್ಮಲ್ಲಿರುವ ಪಾಪದ ಸ್ವಭಾವವು ನಾವು ಎಂದೆಂದಿಗೂ ನಾಶವಾಗುವುದಕ್ಕೆ ಕಾರಣವಾಗುತ್ತಿತ್ತು. ನಮ್ಮ ಸ್ವಂತ ಬಲದಲ್ಲಿ ನರಕದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಮಗೆ ಯಾವ ಮಾರ್ಗವಿಲ್ಲ. ಏನೇ ಆದರೂ ದೇವರು ನಮ್ಮ ಪಾಪಗಳನ್ನು ಕ್ಷಮಿಸುವಂತಹ ಒಂದು ಯೋಜನೆಯನ್ನು ರಚಿಸಿದ್ದಕ್ಕಾಗಿ ನಾವು ಆತನಿಗೆ ವಂದಿಸುವರಾಗಿದ್ದೇವೆ. ಆ ಯೋಜನೆ ಯಾವುದು? ಇದು ಪರಿಶುದ್ಧ ಮೆಸ್ಸಿಯನ ಮರಣ. ಏಸು ಶಿಲುಬೆಯ ಮೇಲೆ ಸತ್ತಾಗ ದೇವರು ನಮ್ಮ ಪಾಪಗಳ ಶಿಕ್ಷೆಯನ್ನು ಆತನ ಮೇಲೆ ಹೊರಿಸಿದ್ದನು. ವಾಕ್ಯದಲ್ಲಿ ಬರೆಯಲ್ಪಟ್ಟರುವಂತೆ ನಾವು ಆತನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗುವಂತೆ ದೇವರು ಪಾಪಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗ ಮಾಡಿದನು. 2 ಕೊರಿಂಥ 5:21. ಜನರು ಏಸುವನ್ನು ಹೇಗೆ ಹಿಂಸಿಸಿದರೆಂಬುದನ್ನು ನಾವು ನೋಡುತ್ತೇವೆ. ಕೊರಡೆಗಳಿಂದ ಹೊಡೆದರು, ಆತನ ತಲೆಯ ಮೇಲೆ ಮುಳ್ಳಿನ ಕಿರೀಟವನ್ನಿಟ್ಟರು, ಮುಖದ ಮೇಲೆ ಗುದ್ದಿದರು, ಉಗುಳಿದರು ಮತ್ತು ಶಿಲುಬೆಗೆ ಆತನನ್ನು ಜಡಿದರು. ನಮ್ಮ ಪಾಪಗಳಿಗಾಗಿ ಅರ್ಹವಾಗಿದ್ದಂತ ಶಿಕ್ಷೆಯನ್ನು ತೋರಿಸಿಕೊಡುವ ಕ್ರಮದಲ್ಲಿ ಪಾಪವಿಲ್ಲದ ಮೆಸ್ಸಿಯನನ್ನು ಜನರು ಕೆಟ್ಟದಾಗಿ ನಡೆಸಿಕೊಳ್ಳುವಂತೆ ದೇವರು ಅವಕಾಶ ಕೊಟ್ಟನು. ಜನರು ಯೇಸುವಿಗೆ ಮಾಡಿದ ಪ್ರತಿಯೊಂದಕ್ಕೂ ನಾವು ನಮ್ಮ ಪಾಪಗಳ ನಿಮಿತ್ತ ಅರ್ಹರಾಗಿದ್ದೆವು. ಆದರೆ ದೇವರು ನಮ್ಮ ಮೇಲೆ ಆತನಿಗಿದ್ದ ದೊಡ್ಡದಾದ ಪ್ರೀತಿಯ ಕಾರಣದಿಂದ ನಮ್ಮ ಪಾಪದ ಶಿಕ್ಷೆಯನ್ನು ತನ್ನ ಪ್ರೀತಿಯ ನಿತ್ಯತ್ವದ ಮಗನಾದ ಪರಿಶುದ್ಧನಾದ ಮೆಸ್ಸಿಯನ ಮೇಲೆ ಹೊರಿಸಿದನು. ಮತ್ತು ಜನರು ಆತನಿಗೆ ಏನು ಮಾಡಿದರೋ ಅದಕ್ಕೆ ಶಿಲುಬೆಯ ಮೇಲಿನ ಯೇಸುವಿನ ಸಂಕಟಗಳು ಮಿತಿಯಿಲ್ಲದವುಗಳಾಗಿದ್ದವು ಎಂಬುದನ್ನು ಜ್ಞಾಪಕಕ್ಕೆ ತಂದುಕೊಳ್ಳಿರಿ. ಯೇಸು ಶಿಲುಬೆಯ ಮೇಲೆ ಸಂಕಟಪಡುವಾಗ ಮಾನವನ ಮನಸ್ಸು ತಿಳಿದುಕೊಳ್ಳಲಾರದಂತಹ ನೋವನ್ನು ದೇವರು ಸ್ವತಃ ಆತನ ಮೇಲೆ ಹಾಕಿದ್ದನೆಂಬುದನ್ನು ಪ್ರವಾದಿಗಳ ಗ್ರಂಥಗಳು ನಮಗೆ ತೋರಿಸಿಕೊಡುತ್ತವೆ. ದೇವರು ನಮ್ಮ ಪಾಪದ ಸಂಬಳವನ್ನು ಅಂದರೆ ನಮ್ಮ ನರಕವನ್ನು ಯೇಸುವಿನ ಮೇಲೆ ಹೊರಿಸಿದನು. ಮೆಸ್ಸಿಯನ್ನು ತೀವ್ರವಾದ ಸಂಕಟಗಳನ್ನು ದೇವರಿಂದ ಅನುಭವಿಸಿದನು ಎಂಬುದನ್ನು ಪ್ರವಾದಿಯಾದ ಯೋಬನು ಮೊದಲೇ ತಿಳಿಸುತ್ತಾ ಹೀಗೆ ಬರೆದಿದ್ದಾನೆ: ದೇವರು ನನ್ನನ್ನು ತುಂಟರಿಗೆ ಒಪ್ಪಿಸಿ ಕೆಟ್ಟವರ ಕೈಗೆ ಎಸೆದು ಬಿಟ್ಟಿದ್ದಾನೆ. ಆತನ ಸಿಟ್ಟು ನನ್ನನ್ನು ಸೀಳಿ ಹಿಂಸಿಸುತ್ತಿದೆ. ಆತನು ನಮ್ಮ ಮೇಲೆ ಹಲ್ಲು ಕಡಿದಿದ್ದಾನೆ. ಯೋಬ 16:9-11. ಪಾಪದ ಸಂಬಳವು ಮರಣ, ಮತ್ತು ದೇವರ ಕೋಪವನ್ನು ಎದುರಿಸುವುದು ಹಾಗೂ ಸುವಾರ್ತೆಯನ್ನು ನಂಬುವುದಕ್ಕೆ ತಿರಸ್ಕರಿಸಿದವರೆಲ್ಲರನ್ನು ದೇವರು ರವಾನಿಸಿರುವ ನರಕದ ಕತ್ತಲೆಯೊಳಕ್ಕೆ ಹೋಗುವಂತದ್ದು ಆಗಿದೆ. ಹೀಗಿದ್ದರೂ ಏಸು ದೇವರ ಕೋಪವನ್ನು ನಮಗಾಗಿ ಅನುಭವಿಸಿದನು. ಅದರಿಂದ ನಾವು ದೇವರ ಕೃಪೆಯನ್ನು ಪಡೆದುಕೊಂಡೆವು. ನಾವು ಓದಿದ ಹಾಗೆ ಏಸು ಶಿಲುಬೆ ಮೇಲೆ ಸತ್ತಾಗ ನರಕದಲ್ಲಿದ್ದ ಹಾಗೆ ದೇಶದ ಮೇಲೆಲ್ಲ ಮಧ್ಯಾಹ್ನದಿಂದ 3 ಗಂಟೆಯ ತನಕ ಕಡುಕತ್ತಲೆ ತುಂಬಿಕೊಂಡಿತ್ತು. ಆ ಗಂಟೆಗಳ ಅವಧಿಯಲ್ಲಿ ಏಸು, ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿದ್ದೀ ಎಂದು ಗಟ್ಟಿಯಾಗಿ ಕೂಗಿಕೊಂಡನು. ದೇವರು ತನ್ನ ಪ್ರಿಯನನ್ನು ಶಿಲುಬೆಯ ಮೇಲೆ ಯಾಕೆ ಕೈಬಿಟ್ಟನು? ನೀವು ಮತ್ತು ನಾನು ಇದಕ್ಕೆ ಕಾರಣ. ನಮ್ಮ ಪಾಪಗಳು ಇದಕ್ಕೆ ಕಾರಣ. ಏಸು ಶಿಲುಬೆಯ ಮೇಲಿದ್ದಾಗ ದೇವರು ನಮ್ಮ ಪಾಪದ ಶಿಕ್ಷೆಯನ್ನು ಅಂದರೆ ನಮ್ಮ ನರಕವನ್ನು ಆತನ ಮೇಲೆ ಹೊರಿಸಿದ್ದನು. ಇದು ನಮ್ಮ ಮನಸ್ಸುಗಳನ್ನು ಪೂರ್ತಿಯಾಗಿ ಗ್ರಹಿಸಿಕೊಳ್ಳಲಾರದಂತಹ ಅಗಾಧವಾದ ಸತ್ಯವಾಗಿದೆ. ಆದಾಗ್ಯೂ ಪೂರ್ಣ ನಿಶ್ಚಿತವಾದದ್ದೇನೆಂದರೆ, ನೀವು ನಿಜವಾಗಿಯೂ ಕರ್ತನಾದ ಏಸುವನ್ನು ನಂಬಿದರೆ ನೀವು ರಕ್ಷಿಸಲ್ಪಡುತ್ತೀರಿ ಮತ್ತು ನೀವು ಎಂದಿಗೂ ನರಕಕ್ಕೆ ಹೋಗುವುದಿಲ್ಲ. ಯಾಕೆಂದರೆ ವಿಮೋಚಕನ ತ್ಯಾಗದ ಆಧಾರದ ಮೇಲೆ ದೇವರು ನಿಮ್ಮನ್ನು ನೀತಿವಂತರೆಂದು ಎಣಿಸಿರುತ್ತಾನೆ. ಅಬ್ರಹಾಮನ ಮಗನನ್ನು ಮರಣದಿಂದ ವಿಮೋಚಿಸಿದ ಯಜ್ಞದ ಕುರಿಯ ಹಾಗೆ ನರಕ ಎಂದು ಕರೆಯಲ್ಪಡುವ ಸ್ಥಳದಲ್ಲಿ ಎಂದಿಗೂ ಕೊನೆಯಾಗದಿರುವಂತಹ ಮರಣದಿಂದ ನಿಮ್ಮನ್ನು ವಿಮೋಚಿಸುವುದಕ್ಕೆ ಮೆಸ್ಸಿಯನಾದ ಏಸು ಮರಣ ಹೊಂದಿದನು. ದೇವರು ನಿಮ್ಮ ನರಕವನ್ನು ಏಸುವಿನ ಮೇಲೆ ಹೊರಿಸಿದನು. ನೀವು ಇದನ್ನು ನಂಬುತ್ತೀರಾ? ನೀತಿವಂತನಾದ ಏಸುಕ್ರಿಸ್ತನು ನಿಮ್ಮ ಪಾಪದ ಸಾಲವನ್ನು ದಂಡ ತೆತ್ತನೆಂಬುದನ್ನು ನೀವು ನಂಬುತ್ತೀರಾ? ಅಥವಾ ನಿತ್ಯತ್ವದುದ್ದಕ್ಕೂ ಪಾಪದ ನಿಮ್ಮ ಸ್ವಂತ ಸಾಲವನ್ನು ತೀರಿಸುವುದಕ್ಕೆ ನರಕಕ್ಕೆ ಹೋಗುತ್ತೀರೋ? ಇದು ನಿಮಗೆ ಬಿಟ್ಟದ್ದು. ನೀವು ಯಾವುದನ್ನು ಆರಿಸಿಕೊಳ್ಳುತ್ತೀರಿ? ಪರಲೋಕವನ್ನೋ ಅಥವಾ ನರಕವನ್ನು. ಕೇಳಿಸಿಕೊಂಡಿದ್ದಕ್ಕೆ ವಂದನೆಗಳು ಪ್ರಿಯರೇ. ಈ ದಿನ ನಾವು ಅಧ್ಯಯನ ಮಾಡಿದ್ದಕ್ಕಿಂತ ಪರಿಣಾಮಕಾರಕವಾಗಿ ವ್ಯತ್ಯಾಸವುಳ್ಳ ಒಂದು ವಿಶೇಷವನ್ನು ನೋಡಿಕೊಳ್ಳುವುದಕ್ಕೆ ಮುಂದಿನ ಸಲ ನಮ್ಮನ್ನು ಸೇರಿಸಿಕೊಳ್ಳುವಂತೆ ನಾವು ನಿಮ್ಮನ್ನು ಆಹ್ವಾನಿಸುತ್ತೇವೆ. ಯಾಕೆಂದರೆ ದೇವರ ಚಿತ್ತವಾದರೆ ಪರದೈಸು ಎನ್ನುವ ಒಂದು ಅದ್ಭುತವಾದ ಸ್ಥಳದ ಕುರಿತು ನಾವು ಅಧ್ಯಯನ ಮಾಡಲಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಕರ್ತನಾದ ಯೇಸುವಿನ ಗಂಭೀರವಾದ ಮಾತುಗಳೊಂದಿಗೆ ನಾವು ನಿಮಗೆ ವಿದಾಯ ಹೇಳುತ್ತೇವೆ. ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗಿರಿ. ನಾಶಕ್ಕೆ ಹೋಗುವ ಬಾಗಿಲು ದೊಡ್ಡದು, ದಾರಿ ಅಗಲವು, ಅದರಲ್ಲಿ ಹೋಗುವವರು ಬಹುಜನ. ನಿತ್ಯ ಜೀವಕ್ಕೆ ಹೋಗುವ ಬಾಗಿಲು ಇಕ್ಕಟ್ಟು, ದಾರಿ ಬಿಕ್ಕಟ್ಟು, ಇದನ್ನು ಕಂಡುಹಿಡಿಯುವವರು ಸ್ವಲ್ಪ ಜನ. ಮತ್ತಾಯ 7:13-14. ಪ್ರಿಯರೇ, ಈ ಒಂದು ಕಾರ್ಯಕ್ರಮ ನಿಮಗೆ ಆಶೀರ್ವಾದ ತಂದಿರುವುದೇ ಆದರೆ ನಮಗೆ ನೀವು ಎಸ್ಎಂಎಸ್ ಮುಖಾಂತರವಾಗಿ ಆಗಲಿ ಅಥವಾ ಕರೆಗಳ ಮುಖಾಂತರವಾಗಿ ಆಗಲಿ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಒಂದು ದೂರವಾಣಿ ಸಂಖ್ಯೆ ಬರೆದಿಟ್ಟುಕೊಳ್ಳಿರಿ, 9902606453. ಮತ್ತೊಮ್ಮೆ ಹೇಳ್ತೇನೆ, 9902606453. ನಮ್ಮ ಇನ್ಫೋ ಆನ್ಲೈನ್ ಅಡ್ರೆಸ್ info@fibaonline.org. ಈ ಒಂದು ವೆಬ್ಸೈಟ್ಗೆ ನೀವು ಲಾಗಿನ್ ಆಗಬಹುದು. ನಮ್ಮ ಕಾರ್ಯಕ್ರಮಗಳನ್ನು ನೀವು ಕೇಳಬಹುದು ಹಾಗೂ ನಿಮ್ಮ ಉತ್ತರಗಳನ್ನು ಈ ಒಂದು ಅಡ್ರೆಸ್ಗೆ ನಮಗೆ ಕಳಿಸಿಕೊಡಬಹುದು. ಧನ್ಯವಾದಗಳು.
ನಮಗೆ ಶಾಶ್ವತವಲ್ಲಣ್ಣ, ಒಂದು ದಿವಸ ಬಿಡಲೇಬೇಕಣ್ಣ. ಈ ಲೋಕ ನಮಗೆ ಶಾಶ್ವತವಲ್ಲಣ್ಣ, ಒಂದು ದಿವಸ ಬಿಡಲೇಬೇಕಣ್ಣ. ಮನುಜ ಓ ಮನುಜ ಮನುಜ ನಮಗೆ ಶಾಶ್ವತವಲ್ಲಣ್ಣ, ಒಂದು ದಿವಸ ಬಿಡಲೇಬೇಕಣ್ಣ. ಸಾಗುವುದು ಎಂದು ನಮ್ಮ ಯೋಜನೆ ಸಾಗದು ಏನು, ದೇವರ ಯೋಜನೆ ಸಾಗುವುದು. ಮನುಜ ಓ ಮನುಜ ಮನುಜ ನಮಗೆ ಶಾಶ್ವತವಲ್ಲಣ್ಣ, ಒಂದು ದಿವಸ ಬಿಡಲೇಬೇಕಣ್ಣ. ಇದೀಗ ನಿನ್ನ ನಂಬಿದೆ ಜಗದೀಶ ಯೇಸುವೆ ನಿನ್ನ ನಂಬಿದೆ ಅಂಬಿಗ ನಿನ್ನ ನಂಬಿದೆ ಜಗದೀಶ ಯೇಸುವೆ ನಿನ್ನ ನಂಬಿದೆ ಅಂಬಿಗ ನಿನ್ನ ನಂಬಿದೆ ಜಗದೀಶ ಯೇಸುವೆ ನಿನ್ನ ನಂಬಿದೆ ಅದಕ್ಕೊಂಬತ್ತು ಚಿತ್ರಗಳಂಬಿ